ಓಂ ನಿರಂಜನಂ ನಿತ್ಯಮನಂತರೂಪಂ ಭಕ್ತಾನುಕಂಪಾಧೃತ ವಿಗ್ರಹಂ ವೈ ಈಶಾವತಾರಂ ಪರಮೇಶಮೇಢ್ಯಂ ತ್ವಂ ರಾಮಕೃಷ್ಣಂ ಶಿರಸಾ ನಮಾಮಿ. ದಿವ್ಯತ್ರಯರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಪರಮಪೂಜ್ಯ ಗೀತಾ ಪ್ರಾಣ ಮಾತಾಜಿಯವರ ಚರಣಕಮಲಗಳಲ್ಲಿ ನನ್ನ ನಮಸ್ಕಾರಗಳು. ಇಲ್ಲಿರುವಂಥ ಎಲ್ಲ ಮಾತಾಜಿಯವರಿಗೆ ನನ್ನ ಗೌರವದ ನಮಸ್ಕಾರಗಳು. ನೆರೆದಿರುವಂಥ ಎಲ್ಲ ಭಕ್ತವೃಂದದವರಿಗೆ ಆತ್ಮೀಯ ನಮಸ್ಕಾರ. ದಿವ್ಯತ್ರಯರ ಅಪಾರ ಕೃಪೆಯಿಂದ ಈ ಸುಂದರ ಶುಭ ಮುಂಜಾನೆಯ ದಿವಸ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಶ್ರೀರಾಮಕೃಷ್ಣರು ಮತ್ತು ಮಾತೃಭಾವ, ಈ ವಿಷಯವಾಗಿ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ಮಾತಾಜಿಯವರು ಹೇಳಿದ್ದರಿಂದ ನಿಮ್ಮ ಮುಂದೆ ಇವತ್ತು ಉಪಸ್ಥಿತಳಿದ್ದೇನೆ. ಮಾತೃಭಾವ ಎಂತಹ ಒಂದು ಕರುಣಾನಂದಕರವಾದಂತಹ ಶಬ್ದ ಅಲ್ವೇ? ಆಂತರ್ಯದಿಂದ ಸುರಕ್ಷಿತ ಭಾವವೊಂದು ಮೇಲೆ ಬಂದಂತಹ ಅನುಭವ ಆಗ್ತದೆ. ತಾಯಿಯ ಮಡಿಲಿನಲ್ಲಿ ಬೆಚ್ಚಗೆ ಕೂತಂತಹ ಒಂದು ಅನುಭವ ಮಾತೃಭಾವ. ಹಿಂದೂ ಧರ್ಮದ ಅನೇಕ ಮೂಲಭೂತ ತತ್ವಗಳಲ್ಲಿ ಅವತಾರ ತತ್ವವು ಅತ್ಯಂತ ಪ್ರಮುಖವಾದದ್ದು. ಭಗವಂತ ತನ್ನ ದಿವ್ಯ ಶಕ್ತಿಯ ಮೂಲಕ, ತನ್ನದೇ ಮಾಯೆಯ ಮೂಲಕ ತನ್ನನ್ನು ತಾನೇ ಅವತರಣ ಮಾಡಿಕೊಳ್ತಾನೆ. ಸಂಭವಾಮ್ಯಾತ್ಮ ಮಾಯೆಯ, ಭೂಮಿಗೆ ಬಂದಂತಹ ಭಗವಂತ ತನ್ನ ಅಪಾರ ಅನಂತ ದಿವ್ಯ ಶಕ್ತಿಯ ಮೂಲಕ ಧರ್ಮಸ್ಥಾಪನೆಯನ್ನು ಮಾಡ್ತಾನೆ. ಭಗವಂತನ ಅವರೋಹಣ ಮಾನವನ ಆರೋಹಣಕ್ಕಾಗಿ. ನಮಗೆಲ್ಲ ಗೊತ್ತಿರೋ ಥರ ಧರ್ಮಸ್ಥಾಪನೆಯೇ ಅವತಾರದ ಮುಖ್ಯ ಉದ್ದೇಶ. ಹೇಗೆ ಮಾಡ್ತಾನೆ ಭಗವಂತ ಧರ್ಮಸ್ಥಾಪನೆಯನ್ನು? ಮೊದಲನೆಯದಾಗಿ ತನ್ನ ಅನಂತವಾದ ದಿವ್ಯ ಶಕ್ತಿಯ ಮೂಲಕ. ಎರಡನೇದಾಗಿ ಸನಾತನ ಆದರ್ಶಗಳನ್ನು ಹಾಗೂ ಸಂಪ್ರದಾಯಗಳನ್ನು ಪುನರುಜ್ಜೀವನಗೊಳಿಸುವುದರ ಮೂಲಕ. ಮೂರನೇದಾಗಿ ಹೊಸ ಸಂಪ್ರದಾಯಗಳನ್ನು ಹಾಗೂ ಮಾರ್ಗದರ್ಶನವನ್ನು, ಹೊಸ ಆದರ್ಶಗಳನ್ನು ಜಗತ್ತಿಗೆ, ಸಮಾಜಕ್ಕೆ ನೀಡುವುದರ ಮೂಲಕ. ಧರೆಗೆ ಬಂದ ಭಗವಂತ ತನ್ನ ಅನಂತ ದಿವ್ಯಶಕ್ತಿಯ ಮೂಲಕ, ತನ್ನ ಆಧ್ಯಾತ್ಮಿಕ ಹಾಗೂ ನೈತಿಕ ಬಲದ ಮೂಲಕ ಈ ಎಲ್ಲವನ್ನು ಸ್ವತಃ ಜೀವಿಸಿ ತೋರಿಸ್ತಾನೆ. ತನ್ಮೂಲಕ ಮಾನವನಲ್ಲಿ ಒಂದು ಹೊಸ ಭರವಸೆಯ ಬೆಳಕನ್ನು ತುಂಬುತ್ತಾನೆ. ಇದೇ ಅವತಾರದ ಪ್ರಮುಖ ಉದ್ದೇಶ. 19ನೇ ಶತಮಾನದಲ್ಲಿ ಪರಕೀಯರ ಅಡಿಯಲ್ಲಿ ಇದ್ದು ನಮ್ಮ ಸಮಾಜ ತನ್ನತನವನ್ನೇ ಕಳೆದುಕೊಂಡು ಬಿಟ್ಟಿತ್ತು. ಸನಾತನ ಆದರ್ಶಗಳಾದಂತಹ ಗುರುವಿನ ಆದರ್ಶ, ಋಷಿಗಳ ಆದರ್ಶ, ಸದ್ಗೃಹಸ್ಥರ ಆದರ್ಶ, ಶಿಷ್ಯತ್ವದ ಆದರ್ಶ, ಸ್ತ್ರೀತ್ವದ ಅತ್ಯುನ್ನತ ಆದರ್ಶವಾದಂತಹ ಮಾತೃತ್ವದ ಆದರ್ಶ, ಇದೆಲ್ಲವನ್ನು ಕಳೆದುಕೊಂಡು ದಾಸತ್ವಕ್ಕೆ ಬಿದ್ದು ಹೋಗಿತ್ತು ನಮ್ಮ ಸಮಾಜ. ಈ ಎಲ್ಲ ಆದರ್ಶಗಳನ್ನು ಪುನರುಜ್ಜೀವನಗೊಳಿಸಿ ಭಾರತೀಯರಿಗೆ ಧರ್ಮದ ಮೇಲೆ, ಭಾರತೀಯರಿಗಷ್ಟೇ ಅಲ್ಲ ಮಾನವನಿಗೆ ಧರ್ಮದ ಮೇಲೆ ಪುನಃ ನಂಬಿಕೆ ಉಂಟಾಗುವಂತೆ ಮಾಡಿದ್ದೇ ಶ್ರೀರಾಮಕೃಷ್ಣಾವತಾರದ ಸಫಲ ಉದ್ದೇಶ ಅಂತ ನಾವು ಹೇಳಬಹುದು. ಇದು ನಾನು ಅರ್ಥ ಮಾಡಿಕೊಂಡಿದ್ದಂತಹ ರೀತಿ. ಅವತಾರ ಎತ್ತಿ ಬಂದ ಭಗವಂತ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ, ಅವನ ದಿವ್ಯತೆಯನ್ನು, ಅವನ ಕರ್ಮದ ರಹಸ್ಯಗಳನ್ನು ನಾವೇನಾದರೂ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿದೆಯೇ? ಭಾರತೀಯರಿಗೆ ಮಾತೃತ್ವದ ಆದರ್ಶವನ್ನು ಎತ್ತಿಕೊಟ್ಟಂತಹ ಮತ್ತು ಸದಾ ಅದನ್ನು ಕಾಪಾಡಿದಂತಹ ಶ್ರೇಯಸ್ಸು ಶ್ರೀರಾಮಕೃಷ್ಣರಿಗೆ ಸಲ್ಲಬೇಕು. ಏಕೆ ಶ್ರೀರಾಮಕೃಷ್ಣರು ಮಾತೃತ್ವದ ಆದರ್ಶವನ್ನೇ ಎತ್ತಿ ಹಿಡಿದರು? ಏಕೆ ಮಾತೃತ್ವಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟರು? ಮೊದಲನೇದಾಗಿ ಹೇಳಬೇಕು ಅಂದರೆ ಆಗಿನ ಸಮಾಜದಲ್ಲಿ ಸ್ತ್ರೀಯರನ್ನು ನೋಡುವಂತಹ ದೃಷ್ಟಿಕೋನ ಎಷ್ಟು ದೋಷಪೂರಿತವಾಗಿತ್ತು ಅಂದರೆ, ಸಂಕುಚಿತವಾಗಿತ್ತು ಅಂದರೆ, ಅದರ ನಿವಾರಣೆಗೋಸ್ಕರ ಶ್ರೀರಾಮಕೃಷ್ಣರು ಮಾತೃತ್ವದ ಒಂದು ಭಾವವನ್ನು ಎತ್ತಿ ಹಿಡಿದಿದ್ದು. ಎರಡನೆಯದಾಗಿ ಹಾಗೂ ಬಹು ಮುಖ್ಯವಾಗಿ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ಆಧ್ಯಾತ್ಮಿಕ ಸಾಧನೆಯಲ್ಲಿ ಮಾತೃಭಾವ ಅತ್ಯಂತ ಶುದ್ಧವಾದ ಭಾವ. ಅಂದರೆ ಸಾಧಕ ತನ್ನ ಆರಾಧ್ಯ ದೈವವನ್ನು ತಾಯಿಯ ರೂಪದಲ್ಲಿ ಪೂಜಿಸಿ ಆರಾಧಿಸಿ ತನ್ನನ್ನು ತಾನು ಕೇವಲ ಆ ದಿವ್ಯ ಮಾತೆಯ ದೀನ ಶಿಶು ಅಂತ ತಿಳಿದುಕೊಂಡು ಭಗವತಿಯ ಮಾತೆಯ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವಂಥದ್ದು. ಕಲಿಯುಗದಲ್ಲಿ ಪ್ರಾಣವು ಅನ್ನಗತವಾಗಿದೆ, ಆದ್ದರಿಂದ ಶರೀರ ಭಾವನೆ ನಮ್ಮನ್ನು ಸುಲಭವಾಗಿ ಬಿಟ್ಟು ಹೋಗೋದಿಲ್ಲ. ಸಾಧಕನ ಆಧ್ಯಾತ್ಮಿಕ ಸಾಧನೆಯ ಭಾವ ಶರೀರ ಭಾವನೆಗೆ ಸುಲಭವೂ ಸಹಜವೂ ಹಾಗೆಯೇ ಸುರಕ್ಷಿತವೂ ಆಗಿರಬೇಕು ಅನ್ನುವಂಥದ್ದು ಶ್ರೀರಾಮಕೃಷ್ಣರ ಸ್ಪಷ್ಟ ಅಭಿಮತ. ಆದ್ದರಿಂದಲೇ ಕಲಿಯುಗಕ್ಕೆ ಸಾಧಕನಿಗೆ ಆಧ್ಯಾತ್ಮಿಕ ಸಾಧನೆಗೆ ಮಾತೃಭಾವವೇ ಪರಮಶ್ರೇಷ್ಠ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ಮತ್ತು ಅದು ಅವರ ಸಾಧನೆಯ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಬರೀ ಹೇಳೋದಷ್ಟೇ ಅಲ್ಲ, ತಮ್ಮ ಇಡೀ ಸಾಧನೆಯ ಮೂಲಕ ಮಾತೃಭಾವದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದಿದ್ದಾರೆ, ಜಗತ್ತಿಗೆ ತೋರಿಸಿದ್ದಾರೆ. ಮಗು ಮಣ್ಣಿನಲ್ಲಿ ಆಟ ಆಡಿ ಮೈಕೈಯನ್ನು ಕೊಳೆ ಮಾಡಿಕೊಂಡು ಬಂದರೆ ವಾತ್ಸಲ್ಯಮಯಿಯಾದ ತಾಯಿ ಮಗುವನ್ನು ಶುದ್ಧಗೊಳಿಸಿ ಮತ್ತೆ ಅದನ್ನು ತನ್ನ ಮಡಿಲಿಗೆ ಎತ್ತಿಕೊಳ್ಳೋ ರೀತಿಯಲ್ಲಿ ದಿವ್ಯ ಮಾತೆ ಸಾಧಕ ಪ್ರಾಮಾಣಿಕನಾಗಿದ್ದರೆ ಅವನ ತೊಂದರೆಗಳೆಲ್ಲವನ್ನೂ ನಿವಾರಿಸಿ ಅವನ ದೋಷಗಳೆಲ್ಲವನ್ನೂ ನಿವಾರಿಸಿ ಸಾಧಕನನ್ನು ತನ್ನ ಶ್ರೀಪಾದಕ್ಕೆ ಕರೆಸಿಕೊಳ್ತಾಳೆ. ಅದಕ್ಕೆ ಆಚಾರ್ಯ ಶಂಕರರು ಹೇಳ್ತಾರೆ, ಕುಪುತ್ರೋ ಜಾಯತೆ ಕ್ವಚಿದಪಿ ಕುಮಾತ ನ ಭವತಿ. ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದರೆ ಕೆಟ್ಟ ತಾಯಿ ಎಂದೂ ಇರಲಾರಳು. ಶ್ರೀರಾಮಕೃಷ್ಣರು ತಮ್ಮ ಜೀವನದಲ್ಲಿ ಮಾತೃಭಾವಕ್ಕೆ ಹೇಗೆ ಪ್ರಾಧಾನ್ಯತೆಯನ್ನು ಕೊಟ್ಟರು, ಹೇಗೆ ಅದನ್ನು ಜಗತ್ತಿಗೆ ತೋರಿಸಿಕೊಟ್ಟರು ಅನ್ನೋದನ್ನು ಕಿಂಚಿತ್ತಾದರೂ ನಾವು ತಿಳ್ಕೊಳ್ಳೋದಕ್ಕೇನಾದರೂ ಪ್ರಯತ್ನ ಪಟ್ಟರೆ ಅದೇ ಒಂದು ದೊಡ್ಡ ತಪಸ್ಸಾಗಿ ಬಿಡುತ್ತೆ. ಸಾತ್ವಿಕರು, ಸದ್ಗೃಹಸ್ಥರು, ಧರ್ಮಭೀರುಗಳು, ಭಕ್ತಿಮತಿಗಳು, ಇದೆಲ್ಲಕ್ಕಿಂತ ಹೆಚ್ಚಾಗಿ ಸತ್ಯವಂತರಾದಂತಹ ವಿಪ್ರದಂಪತಿಗಳು ಕ್ಷುದಿರಾಮ ಹಾಗೂ ಚಂದ್ರಮಣಿದೇವಿಯವರ ಮಗುವಾಗಿ ಗದಾಧರ ಮಹಾವಿಷ್ಣು 1836 ಕಾಮಾರಪುಕರದಲ್ಲಿ ಜನ್ಮ ತಳಿತಾನೆ. ಭಗವದ್ಗೀತೆಯಲ್ಲಿ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾನೆ, ಜನ್ಮ ಕರ್ಮ ಚ ಮೇ ದಿವ್ಯಂ, ನನ್ನ ಜನ್ಮವೂ ನನ್ನ ಕರ್ಮವೂ ದಿವ್ಯವಾದದ್ದು ಅಂತ. ಎಲ್ಲ ಮಹಾತ್ಮರ ಅವತಾರ ಪುರುಷರ ಜೀವನದಲ್ಲಿಯೂ ನಾವಿದನ್ನು ಕಾಣ್ತೇವೆ, ಅವರ ಜನ್ಮವು ಅತ್ಯಂತ ದಿವ್ಯವಾದದ್ದಂಥದ್ದನ್ನು. ಶ್ರೀರಾಮಕೃಷ್ಣರ ಜೀವನದಲ್ಲಿಯೂ ಇದು ಸತ್ಯಸ್ಯ ಸತ್ಯ. ದಯವಿಟ್ಟು ಕ್ಷಮಿಸ್ಬೇಕು, ಈ ಬಿಸಿಲಿಗೋಸ್ಕರ ಆವಾಗವಾಗ ನಾನು ನೀರು ಕುಡಿಬೇಕಾಗ್ತಾ ಇರುತ್ತೆ, ತುಂಬ ಬಾಯಾರಿಕೆ ಆಗ್ತಿರೋದ್ರಿಂದ. ಚಂದ್ರಮಣಿ ದೇವಿಗೆ ತಾನು ಗರ್ಭಿಣಿಯಾಗಿದ್ದೇನೆ ಅನ್ನುವ ಭಾವನೆ ಬಂದಾಗ ಪತಿ ಕ್ಷುದಿರಾಮರು ಗಯೆಯ ತೀರ್ಥಯಾತ್ರೆಯಲ್ಲಿರ್ತಾರೆ. ನಾವು ನೆನ್ಪಿಟ್ಕೋಬೇಕು, ತೀರ್ಥಯಾತ್ರೆ ಅಂದರೆ ಇವಾಗ 8 15 ದಿನದಲ್ಲಿ ಹೋಗಿ ವಾಪಸ್ ಬರುವಂಥ ಸಮಯ ಅಲ್ಲ ಅದು. ವಾಹನ ಸೌಕರ್ಯಗಳು, ರಸ್ತೆ ಸೌಕರ್ಯಗಳು ಇರದೇ ಇರುವಂಥ ಕಾಲದಲ್ಲಿ ತಿಂಗಳಾನುಗಟ್ಟಲೆ ತೀರ್ಥಯಾತ್ರೆಗೆ ಹೋಗಬೇಕಾದಂಥ ಪ್ರಸಂಗ ಇರ್ತಾಯಿತ್ತು. ಹಿಂದೆ ಕ್ಷುದಿರಾಮರು ರಾಮೇಶ್ವರದ ಯಾತ್ರೆಗೆ ಹೋಗಿದ್ದು 1 ವರ್ಷಗಳ ಕಾಲ. ಗಯೆಯ ತೀರ್ಥಯಾತ್ರೆಗೆ ಕ್ಷುದಿರಾಮರು ಹೋಗಿರ್ತಾರೆ. ಒಂದು ದಿನ ಚಂದ್ರಮಣಿ ದೇವಿ ಮನೆಯ ಹತ್ತಿರವೇ ಇದ್ದಂತಹ ಜೋಗೀಶಿವ ದೇವಸ್ಥಾನದ ಮುಂದೆ ನಿಂತಾಗ ಶಿವಲಿಂಗದಿಂದ ಉದ್ಭವಿಸಿದಂಥ ಅದ್ಭುತ ಜ್ಯೋತಿಯೊಂದು ಅವರನ್ನಾವರಿಸಿ ಅವರ ಗರ್ಭದಲ್ಲಿ ಪ್ರವೇಶಿಸಿದಂತಹ ಅನುಭವ ಆದ ತಕ್ಷಣ ಎಚ್ಚರ ತಪ್ಪಿ ಬಿದ್ದು ಹೋಗ್ತಾರೆ ಚಂದ್ರಮಣಿ ದೇವಿ. ಪ್ರಜ್ಞೆ ವಾಪಸ್ಸು ಬಂದಾಗ ಹತ್ತಿರದಲ್ಲೇ ಇದ್ದಂತಹ ಧನಿ ಎಂಬ ಮಹಿಳೆಗೆ ಹೇಳ್ತಾರೆ, ನಾನು ಗರ್ಭಿಣಿಯಾಗಿದ್ದೇನೆ ಅನ್ನುವ ಭಾವನೆ ಬರ್ತಾ ಇದೆ ಅಂತ. ಬಹುಶಃ ಸುಮಾರು ಇದೇ ಸಮಯದಲ್ಲಿಯೇ ಕ್ಷುದಿರಾಮರಿಗೆ ಗಯೆಯಲ್ಲಿ ದಿವ್ಯ ಸ್ವಪ್ನದ ಮೂಲಕ ಗದಾಧರ ನಿನ್ನ ಮನೆಗೆ ಮಗುವಾಗಿ ಬರ್ತಾ ಇದ್ದೇನೆ ಅನ್ನುವಂತಹ ಸುಳಿವನ್ನು, ಸಂಕೇತವನ್ನು ಕೊಡ್ತಾನೆ. ಇಂತಹ ದಿವ್ಯ ಜನ್ಮರಾದ ಶ್ರೀರಾಮಕೃಷ್ಣರ ಜೀವನದ ಹಾಗೂ ಕರ್ಮದ ದಿವ್ಯತೆಯನ್ನು ತಿಳಿದುಕೊಳ್ಳಲು ನಾವೇನಾದರೂ ಸಮರ್ಥರಾಗಿದ್ದೇವೆಯಾ? ಖಂಡಿತವಾಗಲೂ ಇಲ್ಲ. ಆದರೆ ಪ್ರಯತ್ನವನ್ನಂತೂ ಖಂಡಿತ ಮಾಡೋಣ. ಶ್ರೀರಾಮಕೃಷ್ಣರು ತಮ್ಮ ಜೀವನದ ಪ್ರತಿಯೊಂದು ಘಟ್ಟದಲ್ಲಿಯೂ, ಪ್ರಮುಖ ಘಟ್ಟದಲ್ಲಿಯೂ ಸ್ತ್ರೀಯರಿಗೆ ಅದು ಮಾತೃಭಾವದ ಮೂಲಕವೇ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ತಮ್ಮ ಉಪನಯನದ ಸಮಯದಲ್ಲಿ ಕಮ್ಮಾರಗಿತ್ತಿಯಾದಂತಹ, ಕಾಮಾರಣಿಯಾದಂತಹ ಧನಿಗೆ ಪ್ರಥಮ ಭಿಕ್ಷಾಮಾತೆ ಆಗುವಂತಹ ಸುಯೋಗವನ್ನು ಕೊಟ್ಟು ಅವಳಿಗೆ ಅನುಗ್ರಹಿಸ್ತಾರೆ. ಶ್ರೀರಾಮಕೃಷ್ಣರ ಆರಾಧ್ಯ ದೈವ ಭವತಾರಿಣಿ ದೇವಿ, ಸ್ತ್ರೀಮೂರ್ತಿ. ಶ್ರೀರಾಮಕೃಷ್ಣರ ಪ್ರಥಮ ಗುರು ಭೈರವಿ ಬ್ರಾಹ್ಮಣಿ. ಶ್ರೀರಾಮಕೃಷ್ಣರ ಪ್ರಥಮ ಶಿಷ್ಯೆ ಶ್ರೀಮಾತೆ ಶಾರದಾದೇವಿಯವರು. ಶ್ರೀರಾಮಕೃಷ್ಣರು ತಮ್ಮ ಎಲ್ಲ ಆಧ್ಯಾತ್ಮಿಕ ಸಾಧನೆಯ ಫಲಗಳನ್ನು ಸಮರ್ಪಣೆ ಮಾಡಿದ್ದು ತಮ್ಮ ಸಹಧರ್ಮಿಣಿಯಾದಂತಹ ಶ್ರೀಮಾತೆ ಶಾರದಾದೇವಿಯವರಿಗೆ. ಇನ್ನು ತಮ್ಮ ತಾಯಿ ಚಂದ್ರಮಣಿಯನ್ನು ಅವರು ನೋಡಿಕೊಂಡಂತಹ ರೀತಿ, ಅವರಿಗೆ ತೋರುತ್ತಿದ್ದಂತಹ ಪ್ರೀತ್ಯಾದರಗಳು, ಗೌರವಗಳು ಅತ್ಯಂತ ಅನುಕರಣೀಯವಾದಂಥವು. ಹೀಗೆ ತಮ್ಮ ಜೀವನದ ಪ್ರತಿಯೊಂದು ಘಟ್ಟದಲ್ಲಿಯೂ ಸ್ತ್ರೀಯರಿಗೆ ಮಾತೃಭಾವದ ಮೂಲಕವೇ ಶ್ರೀರಾಮಕೃಷ್ಣರು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಆಚಾರ್ಯ ಶಂಕರರಾದಿಯಾಗಿ ಅನೇಕ ದೇವಮಾನವರು ಮಾತೃಭಾವವನ್ನು ಅನುಸರಿಸಿದ್ದರೂ ಶ್ರೀರಾಮಕೃಷ್ಣರಲ್ಲಿ ಅದು ಪೂರ್ಣ ರೂಪವನ್ನು ಮುಟ್ಟಿತು ಅಂತ ನಾವು ಹೇಳಬಹುದು. ಸಾಧನೆಯ ಪ್ರಾರಂಭದಲ್ಲಿ ಶ್ರೀರಾಮಕೃಷ್ಣರು ಆಶ್ರಯಿಸಿದ್ದು ವ್ಯಾಕುಲತೆಯನ್ನು ಮಾತ್ರ, ತೀವ್ರವಾದಂತಹ ವ್ಯಾಕುಲತೆಯನ್ನು. ಯಾವಾಗ ಮಗುವಿಗೆ ಆಟಿಕೆಗಳೆಲ್ಲ ಬೇಡವಾಗಿ ಕೇವಲ ತಾಯಿ ಮಾತ್ರ ಬೇಕು ಎಂಬ ಹಠ ಮತ್ತು ವ್ಯಾಕುಲತೆ ಮಗುವಿನಲ್ಲಿ ಹುಟ್ಟುತ್ತದೆಯೋ, ಅಂತಹ ತೀವ್ರವಾದಂತಹ ವ್ಯಾಕುಲತೆ, ಅದರ ಮೂಲಕ ತಿಂಗಳಾನುಗಟ್ಟಲೆ ಕಣ್ಣೀರು ಸುರಿಸ್ತಾರೆ ಶ್ರೀರಾಮಕೃಷ್ಣರು ತಾಯಿ ಭವತಾರಿಣಿಗಾಗಿ. ತಾಯಿ, ನೀನಿರೋದಾದರೆ ನಿನ್ನನ್ನು ನಾನು ನೋಡಲೇಬೇಕು, ಇದೇ ಶ್ರೀರಾಮಕೃಷ್ಣರ ದೃಢ ಸಂಕಲ್ಪ. ಶ್ರೀರಾಮಕೃಷ್ಣರ ವ್ಯಾಕುಲತೆ ಹಾಗೂ ದೃಢ ಸಂಕಲ್ಪಕ್ಕೆ ಒಲಿದು ಬಂದರು ಮಹಾಮಾತೆ ಭವತಾರಿಣಿ ದೇವಿ. ತಮ್ಮ ಆರಾಧ್ಯ ದೈವವಾದ ಭವತಾರಿಣಿಯೊಂದಿಗೆ ಶ್ರೀರಾಮಕೃಷ್ಣರು ನಡೆಸಿದಂತಹ ಆ ದಿವ್ಯ ಲೀಲೆಯ ಅವಲೋಕನ ಮಾಡಿದರೆ ಮಾತೃಭಾವದ ಮಹತ್ವ ನಮಗೆ ಕಿಂಚಿತ್ತಾದರೂ ಗೊತ್ತಾಗಬಹುದು. ನಾನು ಯಂತ್ರ, ನೀನೇ ಯಂತ್ರಿ, ಒಮಿ ಜಂತೃ ತುಮಿ ಈ ಜಂತ್ರಿ, ಈ ಅಕರ್ತೃತ್ವ ಬುದ್ಧಿಯೇ ಶ್ರೀರಾಮಕೃಷ್ಣರ ಜೀವನದ ಹಾಗೂ ಸಂದೇಶಗಳ ಆಧಾರ, ಅಡಿಪಾಯ. ಶ್ರೀರಾಮಕೃಷ್ಣರಿಗೆ ಗೊತ್ತಿರೋದೆಲ್ಲವೂ ತಾಯಿ, ಕೇವಲ ತಾಯಿ ಮಾತ್ರ. ತಮ್ಮ ಶರೀರ ರಕ್ಷಣೆಯಿಂದ ಹಿಡಿದು ಆಧ್ಯಾತ್ಮಿಕ ಚರಮಸ್ಥಿತಿಯವರೆಗೂ ಶ್ರೀರಾಮಕೃಷ್ಣರು ತಾಯಿ ಭವತಾರಿಣಿಯನ್ನೇ ಅವಲಂಬಿಸಿದರು. ಮುಂದೊಂದು ದಿನ ದಕ್ಷಿಣೇಶ್ವರಕ್ಕೆ ಬಂದಂತಹ ತೋತಾಪುರಿ ಶ್ರೀರಾಮಕೃಷ್ಣರನ್ನು ನೋಡಿ, ಅದ್ವೈತ ಸಾಧನೆ ಮಾಡ್ತೀಯಾ, ವೇದಾಂತ ಸಾಧನೆಯನ್ನು ಮಾಡ್ತೀಯಾ, ಸನ್ಯಾಸ ಸ್ವೀಕಾರ ಮಾಡ್ತೀಯಾ ಅಂತ ಕೇಳಿದಾಗ ಶ್ರೀರಾಮಕೃಷ್ಣರು ಮಗುವಿನ ಮುಗ್ಧತೆಯಿಂದ ಹೇಳ್ತಾರೆ, ನನ್ನ ತಾಯಿಯನ್ನು ಕೇಳ್ಕೊಂಡು ಬರ್ತೇನೆ, ನನ್ನ ತಾಯಿ ಒಪ್ಪಿಗೆ ಕೊಟ್ಟರೆ ನಾನು ಮಾಡ್ತೇನೆ ಅಂತ. ತೋತಾಪುರಿ ಅಂದ್ಕೊಂಡಿರ್ತಾರೆ, ನಿಜವಾಗಲೂ ದೇವಸ್ಥಾನದಲ್ಲಿ ಇವರ ಹೆತ್ತ ತಾಯಿ ಇದ್ದಾಳೆ, ಅವರು ಒಪ್ಪಿಗೆ ಕೊಟ್ಟರೆ ಶ್ರೀರಾಮಕೃಷ್ಣರು ಮಾಡ್ತಾರೆ ಅಂತ. ತೋತಾಪುರಿಗೆ ಗೊತ್ತಿರಲ್ಲ, ಭವತಾರಿಣಿಯನ್ನು ಉದ್ದೇಶಿಸಿ ಶ್ರೀರಾಮಕೃಷ್ಣರು ತಾಯಿ ಒಪ್ಪಿಗೆ ಕೊಡೋದ್ರ ವಿಷಯ ಹೇಳ್ತಾ ಇದ್ದಾರೆ ಅಂತ. ಅಷ್ಟರ ಮಟ್ಟಿಗೆ ಮಾತೃಗತ ಪ್ರಾಣರು ಶ್ರೀರಾಮಕೃಷ್ಣರು, ಸಂಪೂರ್ಣ ಮಾತೃಗತ ಪ್ರಾಣರು. ತಾಯಿಯ ಸಾಕ್ಷಾತ್ಕಾರದ ಬಳಿಕವೇ, ತಾಯಿಯನ್ನು ಅವರು ಸಾಕ್ಷಾತ್ತಾಗಿ ನೋಡಿ ತಾಯಿಯ ಜೊತೆ ತಮ್ಮ ದಿವ್ಯ ಲೀಲೆಯನ್ನು ಪ್ರಾರಂಭ ಮಾಡಿದ ನಂತರವೇ ಭೈರವಿ ಬ್ರಾಹ್ಮಣಿ ಅವರಿಗೆ ಗುರುವಾಗಿ ಬರ್ತಾಳೆ. ಸಮರ್ಥ ಶಿಶುವಿನಂತೆ ಬ್ರಾಹ್ಮಣಿ ಹೇಳಿದಂತಹ ಎಲ್ಲ ಸಾಧನೆಗಳನ್ನು ಶ್ರೀರಾಮಕೃಷ್ಣರು ಸಫಲವಾಗಿ ಪೂರ್ಣಗೊಳಿಸ್ತಾರೆ. ದೇವಸ್ಥಾನದಲ್ಲಿ ಪೂಜೆಗೊಳ್ತಾ ಇರುವಂತಹ ತಾಯಿ ಭವತಾರಿಣಿ, ನಹಬತ್ತಿನಲ್ಲಿ ವಾಸಿಸ್ತಾ ಇದ್ದಂತಹ ಹೆತ್ತ ತಾಯಿ ಚಂದ್ರಮಣಿ ದೇವಿ, ತಮ್ಮ ಸೇವೆ ಮಾಡ್ತಾ ಇದ್ದಂತಹ ಸಹಧರ್ಮಿಣಿ ಶಾರದಾಮಣಿ, ಇವರೆಲ್ಲರಲ್ಲಿಯೂ ಏಕಪ್ರಕಾರವಾಗಿ ತಾಯಿಯನ್ನೇ ಕಂಡವರು ಶ್ರೀರಾಮಕೃಷ್ಣರು. ಈ ಮೂರು ಜನರನ್ನು ಮಾತೃಭಾವದ ಮೂಲಕವೇ ನೋಡಿದವರು ಶ್ರೀರಾಮಕೃಷ್ಣರು. ದಕ್ಷಿಣೇಶ್ವರಕ್ಕೆ ಭೈರವಿ ಬ್ರಾಹ್ಮಣಿ, ಗೋಪಾಲಯ್ಯರ್ಮ, ಗೋಲಾಪ್ಮ, ಯೋಗಿನ್ಮ, ಗೌರ್ದಾಸಿ ಅಂದರೆ ಗೌರಿಮ್ಮ, ಇವರಂತಹ ಉನ್ನತ ಮಟ್ಟದ ಸಾಧಕಿಯರು ಬಂದಾಗ ಅವರನ್ನು ಹೇಗೆ ಮಾತೃಭಾವದಿಂದಲೇ ಕಾಣ್ತಾ ಇದ್ದರು ಶ್ರೀರಾಮಕೃಷ್ಣರು, ದೋಷಪೂರಿತ ಚಾರಿತ್ರ್ಯ ಉಳ್ಳಂತಹ ಭಗವತಿ, ದಾಸಿ, ರಮಣಿ ಇವರಂಥ ಮಹಿಳೆಯರು ಬಂದಾಗ ಅವರಲ್ಲಿಯೂ ತಾಯಿಯನ್ನೇ ಕಂಡು ಅವರೆಲ್ಲರೂ ಉನ್ನತ ಆಧ್ಯಾತ್ಮಿಕ ಸ್ತರಕ್ಕೆ ಏರುವಂತೆ ಮಾಡಿದವರು ಶ್ರೀರಾಮಕೃಷ್ಣರು. ಗಿರೀಶ್ಚಂದ್ರ ಘೋಷ್ ಅವರ ಸ್ಟಾರ್ ಥಿಯೇಟರ್ನಲ್ಲಿ ಅನೇಕ ಭಕ್ತಿ ನಾಟಕಗಳನ್ನು ನೋಡೋಕ್ಕೆ ಹೋಗ್ತಾ ಇರ್ತಾರೆ ಗುರು ಮಹಾರಾಜರು. ಅಲ್ಲಿನ ಪಾತ್ರಧಾರಿಗಳಾದಂತಹ ಸ್ತ್ರೀಯರಾದ ವಿನೋದಿನಿ ಮುಂತಾದವರಿಗೆಲ್ಲ ನಿಮಗೆಲ್ಲ ಆಧ್ಯಾತ್ಮಿಕ ಜಾಗೃತಿ ಉಂಟಾಗಲಿ ಅಂತ ಆಶೀರ್ವಾದ ಮಾಡಿರ್ತಾರೆ ಶ್ರೀರಾಮಕೃಷ್ಣರು. ಪ್ರತಿಯೊಬ್ಬರಲ್ಲಿಯೂ ಪ್ರತಿಯೊಂದು ಜೀವಿಯನ್ನು ಮಾತೃಭಾವದಿಂದಲೇ ಕಾಣುವಂಥ ಮನಸ್ಸು, ಹಾಗೂ ಅವರ ಜೀವನದ ಆಧಾರ ಮಾತೃಭಾವ. ಒಂದು ಸಲ ನನ್ನ ಬಳಿಗೆ ಚಿಕಿತ್ಸೆಗೆ ಬಂದಂತಹ ಒಬ್ಬರು ದಂಪತಿಗಳು ರಂಗಕಲಾವಿದರು, ಅವರು ವೃತ್ತಿ ರಂಗಭೂಮಿಯ ಕಲಾವಿದರು. ಅವರು ಹೇಳ್ತಾ ಇದ್ರು, ಇವಾಗ ಬಂಗಾಳದಲ್ಲಿಯ ಈಗ ಮೊನ್ನೆ ಒಂದು 8-10 ವರ್ಷದಿಂದ ಅವರು ಬಂಗಾಳದಲ್ಲಿ ತಮ್ಮ ತಂಡವನ್ನು ಕಟ್ಟಿಕೊಂಡು ಹಲವಾರು ಸ್ಟೇಜ್ ಶೋಗಳನ್ನು, ನಾಟಕಗಳನ್ನು ಅಲ್ಲಿ ಮಾಡಿ ಬಂದಂಥವರು. ಇವತ್ತಿಗೂ ಕೂಡ ಬಂಗಾಳದ ರಂಗಭೂಮಿಯಲ್ಲಿ ಶ್ರೀರಾಮಕೃಷ್ಣರ ಭಾವಚಿತ್ರ ಇರುತ್ತೆ. ಎಲ್ಲ ಕಲಾವಿದರು ತಮ್ಮ ತಮ್ಮ ಅಭಿನಯಕ್ಕೆ ವೇದಿಕೆ ಮೇಲೆ ಹೋಗೋದಕ್ಕೆ ಮುಂಚೆ ಶ್ರೀರಾಮಕೃಷ್ಣರ ಭಾವಚಿತ್ರಕ್ಕೆ ನಮಸ್ಕಾರ ಮಾಡಿಯೇ, ಪ್ರಣಾಮ ಮಾಡಿಯೇ ಸ್ಟೇಜ್ ಮೇಲೆ ಬರ್ತಾರೆ ಅಂತ. ಅಷ್ಟರ ಮಟ್ಟಿಗಿನ ಪ್ರಭಾವ ಶ್ರೀರಾಮಕೃಷ್ಣರದ್ದು ಬಂಗಾಳದ ರಂಗಭೂಮಿಯ ಮೇಲೆ ಇನ್ನೂ ಇದೆ. ಇದಕ್ಕೆ ಕಾರಣ ಎಲ್ಲ ಕಲಾವಿದರನ್ನು ಅವರು ಮಾತೃಭಾವದಿಂದ ನೋಡಿದಂತಹ ರೀತಿಯೇ ಅಂತ ಹೇಳಬಹುದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಇಡೀ ಜಗತ್ತು ಮಾತೃಭಾವದ ಅಮೃತ ಧಾರೆಯನ್ನು ಸವಿಯಲಿ ಅಂತ ಜಗನ್ಮಾತೆ ಶ್ರೀ ಶಾರದಾದೇವಿಯವರನ್ನು, ಶ್ರೀಮಾತೆ ಶಾರದಾದೇವಿಯವರನ್ನು ಜಗತ್ತಿಗೆ ಬಿಟ್ಟು ಹೋಗ್ತಾರೆ ಶ್ರೀರಾಮಕೃಷ್ಣರು. ಅವರ ಅದ್ಭುತ ಕೊಡುಗೆ, ಅವರ ಅದ್ಭುತವಾದಂತಹ ಒಂದು ಕಾಣಿಕೆ ಜಗತ್ತಿಗೆ ಏನು ಅಂತಂದರೆ ಶ್ರೀಮಾತೆ ಶಾರದಾದೇವಿಯವರು. ಶ್ರೀಮಾತೆ ಮಾತೃಪೀಠಾರೋಹಣ ಮಾಡೋದಕ್ಕಾಗಿ ಶ್ರೀರಾಮಕೃಷ್ಣರು ಬಹಳ ಕಾತರರಾಗಿರ್ತಾರೆ. ಜೊತೆಗೆ ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿ ತರಬೇತಿಗಳನ್ನು ಶ್ರೀಮಾತೆಯವರಿಗೆ ಕೊಟ್ಟಿರ್ತಾರೆ. ಶ್ರೀಮಾತೆಯವರು ಹಾಗಾದರೆ ಶ್ರೀರಾಮಕೃಷ್ಣರ ಪ್ರಥಮ ಶಿಷ್ಯ ಹೇಗೆ? ಅನೇಕ ಜನ ಶಿಷ್ಯರಿದ್ರಲ್ವಾ ಶ್ರೀರಾಮಕೃಷ್ಣರಿಗೆ. ಶ್ರೀಮಾತೆಯವರು ಸುಮಾರು 14 ವರ್ಷದವರಿರುವಾಗ ಕಾಮಾರಪುಕ್ರಕ್ಕೆ ಬಂದಿರ್ತಾರೆ. ಆ ಸಮಯದಲ್ಲಿ ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಿಂದ ಕಾಮಾರಪುಕ್ಕರಕ್ಕೆ ಬಂದಿದ್ದಾರೆ. ಪತ್ನಿಯನ್ನು, ಸಹಧರ್ಮಿಣಿಯನ್ನು ಆಧಾರದಿಂದ ಬರಮಾಡಿಕೊಂಡ ಶ್ರೀರಾಮಕೃಷ್ಣರು ಅವರಿಗೆ ಎಲ್ಲ ರೀತಿಯ ತರಬೇತಿಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ದೀಪದ ಬತ್ತಿಯನ್ನು ಹೇಗೆ ಸರಿ ಮಾಡೋದು ಅನ್ನುವಂತಹ ಮನೆವಾರ್ತೆಯ ಕೆಲಸಗಳಿಂದ ಹಿಡಿದು ಅನೇಕ ಆಧ್ಯಾತ್ಮಿಕ ಸೂಕ್ಷ್ಮಗಳನ್ನು ಅವರಿಗೆ ಅಲ್ಲಿ ಕಲಿಸಿಕೊಡ್ತಾರೆ ಶ್ರೀರಾಮಕೃಷ್ಣರು. ನಮ್ರ ವಿದ್ಯಾರ್ಥಿನಿಯಂತೆ ಶ್ರೀಮಾತೆಯವರು ಅದನ್ನೆಲ್ಲ ಸ್ವೀಕಾರ ಮಾಡಿದರು ಅನ್ನೋದನ್ನು ನಾವು ಮತ್ತೆ ಬೇರೆಯಾಗಿ ಹೇಳಲೇಬೇಕಾಗಿಲ್ಲ. ಅಷ್ಟು ನಮ್ರ ಶಿಷ್ಯ ಶ್ರೀಮಾತೆಯವರು. ಇವರ ದಿವ್ಯ ದಾಂಪತ್ಯವನ್ನು ನೋಡಿದಂತಹ ಶ್ರೀಮಾತೆಯವರ ತಾಯಿ ಶ್ಯಾಮಸುಂದರಿ ದೇವಿ ಒಳಗಡೆ ಒಂದು ಅವರಿಗೆ ಒಂದು ಕೊರಗು ಬರ್ತದೆ. ನನ್ನ ಮಗಳು ಅಮ್ಮ ಅಂತ ಕರೆಸಿಕೊಳ್ಳುವಂಥ ಸೌಭಾಗ್ಯವನ್ನು ಪಡೀಲಿಲ್ವಲ್ಲ ಅಂತ. ಈ ಕೊರಗನ್ನು ಅವರು ಶ್ರೀರಾಮಕೃಷ್ಣರ ಮುಂದೆ ಹೊರಗೆ ಹಾಕಿಯೂ ಬಿಡ್ತಾರೆ. ಶ್ರೀರಾಮಕೃಷ್ಣರು ಒಂದು ಮಾತನ್ನು ಹೇಳ್ತಾರೆ ಅವಾಗ, ಯೋಚನೆ ಮಾಡಬೇಡಿ, ಮುಂದೆ ನಿಮ್ಮ ಮಗಳನ್ನು ಅಮ್ಮ ಅಮ್ಮ ಅಂತ ಕರೆಯೋ ಎಷ್ಟು ಮಕ್ಕಳು ಬರ್ತಾರೆ ಅಂದರೆ ಅವಳ ಕಿವಿ ತುಂಬಿ ಹೋಗ್ತದೆ ಅಂತ. ಆ ಮಾತಿನ ಸತ್ಯಾಸತ್ಯತೆಯನ್ನು ಇವತ್ತು ನಾವು ಇವತ್ತೇನು ಎಷ್ಟೋ 100 ವರ್ಷಗಳಿಂದ ನೋಡ್ತಾ ಇದ್ದೀವಿ ಶ್ರೀರಾಮಕೃಷ್ಣರ ಮಾತಿನ ಸತ್ಯತೆಯನ್ನು. ಇದಾಗಿ ಕೆಲ ಸಮಯದ ನಂತರ ಶ್ರೀಮಾತೆಯವರು ದಕ್ಷಿಣೇಶ್ವರಕ್ಕೆ ಬರ್ತಾರೆ. ದಕ್ಷಿಣೇಶ್ವರಕ್ಕೆ ಬಂದಂತಹ ಸಹಧರ್ಮಿಣಿಯನ್ನು ಬರಮಾಡಿಕೊಂಡ ಶ್ರೀರಾಮಕೃಷ್ಣರು ಅವರು ಅಲ್ಲಿ ವಾಸ ಮಾಡೋದಕ್ಕೋಸ್ಕರ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾರೆ. 1873 ಜೂನ್ 5 ಫಲಹಾರಿಣಿ ಕಾಳಿಯ ಪೂಜೆ. ಅವತ್ತು ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಾಗಿ ಎಲ್ಲ ಸಿದ್ಧತೆಗಳು ನಡೀತಾ ಇರುತ್ತೆ. ಶ್ರೀರಾಮಕೃಷ್ಣರು ಅವತ್ತು ವಿಶೇಷವಾದಂಥ ಪೂಜೆಯನ್ನು ಮಾಡ್ತಾರೆ. ಆದರೆ ಯಾವುದೇ ಮೂರ್ತಿಯಲ್ಲಿ ಅಲ್ಲ. ಸ್ವತಃ ತಮ್ಮ ಸಹಧರ್ಮಿಣಿಯಾದಂತಹ ಶ್ರೀಮಾತೆ ಶಾರದಾದೇವಿಯಲ್ಲಿ, ಮಹಾಮಾತೆಯ 16 ರೂಪಗಳಲ್ಲಿ ಒಂದಾದಂತಹ ಷೋಡಶಿ ರೂಪದಲ್ಲಿ ಶ್ರೀಮಾತೆಯವರನ್ನು ಶ್ರೀರಾಮಕೃಷ್ಣರು ಷೋಡಶೋಪಚಾರಗಳಿಂದ ಪೂಜೆ ಮಾಡ್ತಾರೆ. ದಿವ್ಯ ಭಾವದಲ್ಲಿದ್ದಂತಹ ಶ್ರೀಮಾತೆಯವರು ಪೂಜೆಯ ಪ್ರತಿಯೊಂದು ಅಂಗ ಪ್ರತ್ಯಂಗವನ್ನು ದಿವ್ಯ ಭಾವದಿಂದಲೇ ಸ್ವೀಕಾರ ಮಾಡ್ತಾರೆ. ಪೂಜೆಯ ಕೊನೆಯಲ್ಲಿ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅನ್ನುವ ಶ್ಲೋಕದ ಮೂಲಕ ಶ್ರೀರಾಮಕೃಷ್ಣರು ತಮ್ಮ ಎಲ್ಲ ಆಧ್ಯಾತ್ಮಿಕ ಸಾಧನೆಯ ಫಲಗಳನ್ನು ತಮ್ಮ ಜಪಮಾಲೆಯ ಸಹಿತವಾಗಿ ಶ್ರೀಮಾತೆಯ ಪಾದ ಪದ್ಮಗಳಿಗೆ ಅರ್ಪಣೆ ಮಾಡ್ತಾರೆ. 19-20 ವಯಸ್ಸಿನ ಆ ಪ್ರಾಯದ ಶ್ರೀಮಾತೆಯವರು ಶ್ರೀರಾಮಕೃಷ್ಣರಂತಹ ಅವತಾರ ಪುರುಷರ ಅಪಾರ ಆಧ್ಯಾತ್ಮಿಕ ಸಂಪತ್ತಿಗೆ ಅಧಿಕಾರಿಣಿಯಾಗುವುದರ ಜೊತೆಗೆ ಜಗನ್ಮಾತೃತ್ವಕ್ಕೇರ್ತಾರೆ. ಮಹಾಮಾತೆಯಾಗ್ತಾರೆ ಶ್ರೀಮಾತೆ ಶಾರದಾದೇವಿಯವರು. ಇದೇ ಸಮಯದಲ್ಲಿ ಶ್ರೀಮಾತೆಯವರು ದಕ್ಷಿಣೇಶ್ವರದಲ್ಲಿ ಇದ್ದಂತಹ ಸಮಯದಲ್ಲಿಯೇ ಅವರ ವಾತ್ಸಲ್ಯದ ಪರಿಧಿ, ಅವರ ಪ್ರೇಮದ ಪರಿಧಿ ಎಷ್ಟು ವಿಶಾಲವಾಗ್ತಾ ಹೋಯಿತು ಅಂದರೆ ಆ ಒಂದು ಸರ್ಕಂಫರೆನ್ಸಲ್ಲಿ, ಆ ಪರಿಧಿಯಲ್ಲಿ ಹಿರಿಯರು, ಕಿರಿಯರು, ದುರ್ಜನರು, ಸಜ್ಜನರು, ಪತಿತರು, ಪಾವನರು ಎಲ್ಲರೂ ಒಳಗೊಂಡಿರ್ತಾರೆ. ಶ್ರೀಮಾತೆಯವರ ವಾತ್ಸಲ್ಯದ ಪರಿಧಿಗೆ ಮೇರೆಯೇ ಇಲ್ಲ. ಮನುಷ್ಯ ಮಾತ್ರರಲ್ಲದೆ ಅನೇಕ ಜೀವಜಂತುಗಳು ಎಲ್ಲವೂ ಅವರ ವಾತ್ಸಲ್ಯದ ಪರಿಧಿಯಲ್ಲಿ ಸ್ಥಾನ ಪಡ್ಕೊಂಡಿರುವಂಥದ್ದು. ಬಹುಶಃ ಆ ಸಮಯದಿಂದಲೇ ಶ್ರೀಮಾತೆಯವರು ಮಹಾಸಂಘದ ನಿರ್ಮಾಣಕ್ಕೆ ಬುನಾದಿಯನ್ನು ಹಾಕ್ತಾಯಿದ್ರು, ಒಂದು ಮಾರ್ಗದರ್ಶನವನ್ನು ಮಾಡ್ತಾಯಿದ್ರು ಅಂತ ಅನಿಸುತ್ತೆ. ಶ್ರೀರಾಮಕೃಷ್ಣ ಮಹಾಸಂಘ ಹಾಗೂ ಶ್ರೀ ಶಾರದಾ ಮಠಗಳು ಶ್ರೀಮಾತೆಯವರ ಅಪಾರ ಕೃಪೆಯ ಫಲವಲ್ಲದೆ ಇನ್ನೇನೂ ಅಲ್ಲ. ಆದ್ದರಿಂದ ಶ್ರೀಮಾತೆಯವರು ಸಂಘ ಜನನಿ, ಸಂಘಕ್ಕೆ ಜನ್ಮವನ್ನು ಕೊಟ್ಟಂಥವರು. ಶ್ರೀರಾಮಕೃಷ್ಣರು ಇದ್ದ ಕಾಲದಲ್ಲಿಯೇ ಶ್ರೀರಾಮಕೃಷ್ಣರು ಎಲ್ಲರಿಗೂ, ಆ ಯುವಕ ಭಕ್ತರಿಗೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಒಂದು ಶಿಸ್ತಿಗೋಸ್ಕರ ಆಹಾರದಲ್ಲಿ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಮಾಡಿರ್ತಾರೆ. ಬಾಬುರಾಮ ಅನ್ನೋ ಯುವಕ ಶಿಷ್ಯ ಅವರು ಮಾಡಿದ ಆ ಕಟ್ಟುನಿಟ್ಟಿನ ಆಹಾರಕ್ಕಿಂತ ಜಾಸ್ತಿಯಾಗಿ ತಿಂದದ್ದನ್ನು ಶ್ರೀರಾಮಕೃಷ್ಣರು ಗಮನಿಸಿ ಅವನನ್ನು ಪ್ರಶ್ನಿಸಿದಾಗ ಬಾಬುರಾಮ ಶ್ರೀಮಾತೆಯವರು ಒತ್ತಾಯಪೂರ್ವಕವಾಗಿ 2 ಚಪಾತಿ ಜಾಸ್ತಿ ಬಡಿಸಿಬಿಟ್ರು ಅಂತ ಹೇಳಿಬಿಡ್ತಾನೆ. ಶ್ರೀಮಾತೆಯವರನ್ನು ವಿಚಾರಣೆ ಮಾಡೋದಕ್ಕೋಸ್ಕರ ಶ್ರೀರಾಮಕೃಷ್ಣರ ಸವಾರಿ ನಹಬತ್ಕೆ ಬರುತ್ತದೆ. ಅವರು ಬಂದ ಉದ್ದೇಶವನ್ನು ಅರಿತಂಥ ಶ್ರೀಮಾತೆಯವರು ಹೇಳ್ತಾರೆ, ಈ ಮಕ್ಕಳ ಆಧ್ಯಾತ್ಮಿಕ ಭವಿಷ್ಯವನ್ನು ನಾನು ನೋಡಿಕೊಳ್ತೇನೆ, ಅವರು 2 ಚಪಾತಿ ಜಾಸ್ತಿ ತಿಂದದಕ್ಕಾಗಿ ನೀವು ಅವ್ರನ್ನ ಗದರಿಸಬಾರ್ದು ಅಂತ. ಶ್ರೀಮಾತೆಯವರು ಈ ಜವಾಬ್ದಾರಿಯನ್ನು ತಗೊಳ್ತಾ ಇರೋದನ್ನು ನೋಡಿ ಶ್ರೀರಾಮಕೃಷ್ಣರು ಒಳಗೆಯೇ ತುಂಬ ಸಂತೋಷಪಟ್ಟು ತಮ್ಮ ಕೋಣೆಗೆ ವಾಪಸ್ ಹೋಗ್ತಾರೆ. ನಾವು ಗಮನಿಸಬೇಕು, ಯುವಕ ಶಿಷ್ಯರ ಆಧ್ಯಾತ್ಮಿಕ ಭವಿಷ್ಯ ಅಂದರೆ ಸಂಘದ ಭವಿಷ್ಯವಲ್ಲದೆ ಇನ್ನೇನು? ಸಂಘದ ಭವಿಷ್ಯವೇ ತಾನೇ. ಈ ಸಂಘಗಳಿಗೆ ಭದ್ರ ಬುನಾದಿಯನ್ನು ಶ್ರೀರಾಮಕೃಷ್ಣರು ಶ್ರೀಮಾತೆ ಶಾರದಾದೇವಿಯವರು ತಮ್ಮ ಕಣ್ಣೀರಿನ ಪ್ರಾರ್ಥನೆಯ ಮೂಲಕ ಹಾಕಿದರು ಅಂತ ನಾವು ಖಂಡಿತವಾಗಿಯೂ ಹೇಳಬಹುದು. ಯುವಕ ಭಕ್ತರು ನಿಲ್ಲೋದಕ್ಕೆ ನೆಲೆ ಇಲ್ಲದೆ ಓಡಾಡ್ತಿರೋದನ್ನು ನೋಡಿದಾಗ ಕಣ್ಣೀರ್ಗರೆದು ಶ್ರೀಮಾತೆಯವರು ಪ್ರಾರ್ಥನೆ ಮಾಡ್ತಾರೆ, ಪ್ರಭು ನನ್ನ ಮಕ್ಕಳಿಗೆ ಒಂದು ತುತ್ತು ಊಟಕ್ಕೆ ಅವರು ಓಡಾಡುವುದು ಬೇಡ, ಅವರಿಗೆ ನೆಲೆ ನಿಲ್ಲಲು ಒಂದು ಸ್ಥಳ ಮಾಡಿಕೊಡಿ ಅಂತ ಹಗಲು ರಾತ್ರಿ ಏನು ಶ್ರೀಮಾತೆಯವರು ಪ್ರಾರ್ಥನೆ ಮಾಡ್ತಾರೋ ಆ ಪ್ರಾರ್ಥನೆಯ ಫಲವಾಗಿಯೇ ಇವತ್ತು ನಾವು ರಾಮಕೃಷ್ಣ ಮಹಾಸಂಘ ಶ್ರೀ ಶಾರದಾ ಮಠಗಳನ್ನು ನೋಡ್ತಾ ಇದ್ದೀವಿ ಮತ್ತು ಅದರ ಅಪಾರ ಕೃಪೆಯನ್ನು ಪಡಿತಾ ಇದ್ದೀವಿ. ಶ್ರೀರಾಮಕೃಷ್ಣ ಮಹಾಸಂಘವನ್ನು ಮುಂದುವರೆಸಿದಂತಹ ಅನೇಕ ಪರಮಾಧ್ಯಕ್ಷರು ಶ್ರೀಮಾತೆಯವರ ಶಿಷ್ಯರಾಗಿದ್ದರು. ಅವರಲ್ಲಿ ಒಬ್ಬರು ಸ್ವಾಮಿ ವಿರಜಾನಂದರು. ಸ್ವಾಮಿ ವಿರಜಾನಂದರಿಗೆ ಒಂದು ಸಲ ಅಸಾಧ್ಯವಾದಂತಹ ತಲೆನೋವು ಬರುತ್ತೆ, ಯಾವುದೇ ಚಿಕಿತ್ಸೆಯಿಂದಲೂ ಕಡಿಮೆ ಆಗದೇ ಇರುವಂತಹ ತಲೆನೋವು. ಅವರ ಈ ನೋವನ್ನು ಅವಸ್ಥೆಯನ್ನು ನೋಡಿದ ಸ್ವಾಮಿ ಬ್ರಹ್ಮಾನಂದರು ನೀನು ಗುರುವಿನ ಆಶ್ರಯವನ್ನು ಪಡೆದುಕೋ ಅನ್ನುವಂಥ ಸಲಹೆಯನ್ನು ಕೊಡ್ತಾರೆ. ಸ್ವಾಮಿ ವಿರಜಾನಂದರ ದೀಕ್ಷಾ ಗುರುಗಳು ಶ್ರೀಮಾತೆಯವರು. ಶ್ರೀಮಾತೆಯವರ ಮಾರ್ಗದರ್ಶನ ಪಡೆಯೋದಕ್ಕಾಗಿ ಸ್ವಾಮಿ ವಿರಜಾನಂದರು ಜಯರಾಂಭಾಟಿಗೆ ಹೊರಡ್ತಾರೆ. ಜಯರಾಂಭಾಟಿಗೆ ಬಂದು ಮುಟ್ಟಿದ ತಕ್ಷಣವೇ, ಜಯರಾಂಭಾಟಿಗೆ ತಲುಪುತ್ತಲೇ ಸ್ವಾಮಿ ವಿರಜಾನಂದರ ತಲೆನೋವು ಅರ್ಧಕ್ಕರ್ಧ ವಾಸಿಯಾಗಿ ಹೋಗುತ್ತೆ. ತಾಯಿಗೆ ಗೊತ್ತಿರೋದಿಲ್ವೇ ಮಗು ಯಾಕೆ ತನ್ನ ಹತ್ರ ಬರ್ತಾ ಇದೆ ಅಂತ. ಸಾಮಾನ್ಯ ಮಾತೆಯರಾದ ನಮಗೆ ಗೊತ್ತಾಗ್ತದೆ, ಮಗು ಹತ್ರ ಬರುವಾಗ ಊಟ ಕೇಳೋದಕ್ಕೆ ಬರ್ತಾ ಇದೆಯೋ, ಏನಾದ್ರು ಕಂಪ್ಲೇಂಟ್ ಹೇಳೋದಕ್ಕೆ ಬರ್ತಾ ಇದೆಯೋ, ಏನಾದ್ರು ಕೇಳೋದಕ್ಕೆ ಹೇಳೋದಕ್ಕೆ ಬರ್ತಾ ಇದೆಯೋ ಅನ್ನೋವಂಥದ್ದನ್ನು ಸ್ಪಷ್ಟವಾಗಿ ಅರ್ಥಕೊಳ್ತೇವೆ ನಾವು. ಇನ್ನು ಶ್ರೀಮಾತೆಯೋ ಜಗಜ್ಜನನಿ, ಮಗು ಯಾಕೆ ಅವ್ರ ಹತ್ರ ಬರ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಿದ್ರಲ್ಲಿ ಏನು ಆಶ್ಚರ್ಯ ಇದೆ. ಶ್ರೀಮಾತೆಯವರ ಜೊತೆಗೆ ಸಮಾಲೋಚನೆ ನಡೆಸಿದ ಮೇಲೆ ಶ್ರೀಮಾತೆಯವರು ಸ್ವಾಮೀಜಿಯವರಿಗೆ, ಸ್ವಾಮಿ ವಿರಜಾನಂದರಿಗೆ ಅವರ ಧ್ಯಾನದ ಕ್ರಮವನ್ನು ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಸಲಹೆ ಕೊಡ್ತಾರೆ. ಆ ಸಲಹೆಯನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಸ್ವಾಮಿ ವಿರಜಾನಂದರ ತಲೆನೋವು ಸಂಪೂರ್ಣವಾಗಿ ಮಾಯವಾಗಿ ಹೋಗ್ತದೆ. ಶ್ರೀಮಾತೆಯವರ ಅಪಾರ ಕೃಪೆಯಿಂದಲೇ ಸ್ವಾಮಿ ವಿರಜಾನಂದರು ಸಂಘವನ್ನು ಅನೇಕ ವರ್ಷಗಳ ಕಾಲ ಯಶಸ್ವಿಯಾಗಿ ಮುನ್ನಡೆಸ್ತಾರೆ. ಶ್ರೀಮಾತೆಯವರ ಅಪಾರ ಕೃಪೆಯಿಂದಲೇ ಸ್ವಾಮಿ ಶಾರದಾನಂದರು, ಶರತ್ ಮಹಾರಾಜರು ಅವರ ಸೇವೆಯನ್ನು ಅನೇಕ ವರ್ಷಗಳ ಕಾಲ ಯಶಸ್ವಿಯಾಗಿ ಮಾಡಿ ಶ್ರೀಮಾತೆಯವರಿಂದಲೇ ವಾಸುಕಿ ಅಂತ ಕರೆಸ್ಕೊಳ್ತಾರೆ. ಶ್ರೀಮಾತೆಯವರು ಬೃಂದಾವನದಲ್ಲಿದ್ದಾಗ ಶ್ರೀರಾಮಕೃಷ್ಣರ ಆದೇಶದಂತೆಯೇ ಸ್ವಾಮಿ ಯೋಗಾನಂದರಿಗೆ ಮಂತ್ರದೀಕ್ಷೆ ಕೊಡುವುದರ ಮೂಲಕ ದೀಕ್ಷಾಗುರುಗಳಾಗ್ತಾರೆ. ಮುಂದೆ ಅನೇಕಾನೇಕರ ಬಾಳನ್ನು ಗುರುವಾಗಿ, ದೈವವಾಗಿ, ಜನನಿಯಾಗಿ ಬೆಳಗ್ತಾರೆ. ಶ್ರೀಮಾತೆಯವರ ದೈವತ್ವವನ್ನು ಶ್ರೀರಾಮಕೃಷ್ಣರೇ ಅನೇಕ ಸಲ ತಮ್ಮ ಜೀವನದಲ್ಲಿ ಸ್ಪಷ್ಟಪಡಿಸಿದರು. ಒಂದೆರಡು ಸಂದರ್ಭಗಳನ್ನು ನೋಡಬೇಕು ಅಂತಂದರೆ, ಒಂದು ಸಲ ದೂರದ ಜಯರಾಂಭಾಟಿಯಿಂದ ತಮ್ಮ ಸಂಗಡಿಗರೊಂದಿಗೆ ಶ್ರೀಮಾತೆಯವರು ದಕ್ಷಿಣೇಶ್ವರಕ್ಕೆ ಬರ್ತಾರೆ. ಅವರು ದಕ್ಷಿಣೇಶ್ವರಕ್ಕೆ ಬಂದ ತಕ್ಷಣವೇ ಅಲ್ಲಿ ಇದ್ದಂಥ ಹೃದಯರಾಮ ತುಂಬ ಅನುಚಿತವಾಗಿ ಅಸಹನೆಯಿಂದ ವರ್ತನೆ ಮಾಡಿಬಿಡ್ತಾನೆ. ಅವನ ವರ್ತನೆ ಎಷ್ಟು ಅಸಹನೆಯಿಂದ ತುಂಬಿತ್ತು ಅಂದರೆ, ಶ್ರೀಮಾತೆಯವರು ತಮ್ಮ ಸಂಗಡಿಗರ ಜೊತೆಗೆ ತಕ್ಷಣವೇ ವಾಪಸ್ ಜಯರಾಂಭಾಟಿಗೆ ಹೊರಡೋದಕ್ಕೆ ಸನ್ನದ್ಧರಾಗಿಬಿಡ್ತಾರೆ ಮತ್ತು ಹೊರಟು ಬಿಡ್ತಾರೆ. ಇದನ್ನು ನೋಡಿ ಬೇಸರಗೊಂಡಂತಹ ಶ್ರೀರಾಮಕೃಷ್ಣರು ಹೃದಯನಿಗೆ ಒಂದು ಮಾತನ್ನು ಹೇಳ್ತಾರೆ. ನನ್ನೊಳಗಿರುವ ಶಕ್ತಿಯನ್ನು ಕೆಣಕಿಯೂ ನೀನು ಬದುಕಬಹುದು, ಅವಳೊಳಗಿರುವ ಶಕ್ತಿ ಏನಾದರೂ ಹೆಡೆ ಎತ್ತಿದರೆ ಹರಿಹರ ಬ್ರಹ್ಮಾದಿಗಳಿಂದಲೂ ನಿನ್ನನ್ನು ಕಾಪಾಡೋದಕ್ಕಾಗೋದಿಲ್ಲ ಅಂತ. ಇನ್ನೊಂದು ಸಂದರ್ಭದಲ್ಲಿ ಯುವಕ ಭಕ್ತನಾದಂತಹ ಲಾಟು ಧ್ಯಾನ ಮಾಡ್ತಾ ಇರ್ತಾನೆ ದಕ್ಷಿಣೇಶ್ವರದಲ್ಲಿ. ಬಂದ ಭಕ್ತರಿಗೆಲ್ಲ ಅಡುಗೆಯನ್ನು ಮಾಡುವಂಥ ಜವಾಬ್ದಾರಿ ಶ್ರೀಮಾತೆಯವರದಾದ್ದರಿಂದ ಶ್ರೀಮಾತೆಯವರು ಅಡುಗೆ ಮನೆಯಲ್ಲಿ ನಹಬತ್ತಿನಲ್ಲಿ ಅಡುಗೆ ಕೆಲಸದಲ್ಲಿ ನಿರತರಾಗಿರ್ತಾರೆ. ಗಡಿಬಿಡಿಯಿಂದ ಲಾಟು ಹತ್ರ ಬಂದಂತಹ ಶ್ರೀರಾಮಕೃಷ್ಣರು ಲಾಟುಗೆ ಹೇಳ್ತಾರೆ, ಲಾಟು ನೀನು ಯಾರ ಮೇಲೆ ಇಲ್ಲಿ ಧ್ಯಾನ ಮಾಡ್ತಾ ಕೂತಿದೆಯೋ ಅವಳಲ್ಲಿ ಚಪಾತಿ ಲಟ್ಟಿಸ್ತಾ ಇದ್ದಾಳೆ, ಏಳು ಏಳು ಹೋಗು ಅವಳಿಗೆ ಸಹಾಯ ಮಾಡು ಅಂತ. ಇದಕ್ಕೆ ನಾವು ಯಾವ ವಿವರಣೆ ಕೊಡೋದು ಬೇಕಾಗಿಲ್ಲ. ಇನ್ನೊಂದು ಸಂದರ್ಭದಲ್ಲಿ ಯುವಕ ಭಕ್ತ ಶಾರದಾ ಪ್ರಸನ್ನ, ಮುಂದೆ ಸ್ವಾಮಿ ತ್ರಿಗುಣಾತೀತಾನಂದರು, ಅವರನ್ನು ಶ್ರೀಮಾತೆಯ ಬಳಿಗೆ ದೀಕ್ಷೆಗೆ ಕಳಿಸ್ತಾ ಇರ್ತಾರೆ. ಶಾರದಾ ಪ್ರಸನ್ನನ ಶ್ರದ್ಧೆ ಇನ್ನೂ ಆಳವಾಗಲಿ ಹಾಗೂ ಶ್ರೀಮಾತೆಯವರ ಮಹಿಮೆಯನ್ನು ಅವನು ಹೆಚ್ಚಾಗಿ ತಿಳಿದುಕೊಳ್ಳಲಿ ಅಂತ ಶ್ರೀರಾಮಕೃಷ್ಣರು ಒಂದು ಹಾಡನ್ನು ಹೇಳ್ತಾರೆ. ರಾಧೆಯ ಕೃಪೆ ಅನಂತವಾದದ್ದು, ಅವಳ ಕೃಪೆಯಿಂದಲೇ ಕೋಟಿ ರಾಮರು ಕೋಟಿ ಕೃಷ್ಣರು ಉದಯಿಸ್ತಾರೆ ಅಂತ. ತಮ್ಮ ಕೃಪೆಗಿಂತ, ತಮ್ಮ ಶಕ್ತಿಗಿಂತ ಹೆಚ್ಚಿನ ಕೃಪೆ ಶಕ್ತಿ ಶ್ರೀಮಾತೆಯವರದ್ದು ಅಂತ ಪರೋಕ್ಷವಾಗಿ ಸ್ವಾಮಿ ತ್ರಿಗುಣಾತೀತಾನಂದರಿಗೆ ಮನವರಿಕೆ ಮಾಡಿಕೊಡ್ತಾರೆ. ಇನ್ನೂ ಒಂದು ಸಂದರ್ಭದಲ್ಲಿ ಅಂತೂ ಗೋಲಾಪ್ಮಾಗೆ ಅತ್ಯಂತ ಸ್ಪಷ್ಟವಾಗಿ ಯಾವುದೇ ಸಂದೇಹಕ್ಕೆ ಎಡೆಯಿಲ್ಲದಂತೆ ಶ್ರೀರಾಮಕೃಷ್ಣರು ಹೇಳ್ತಾರೆ. ಗೋಲಾಪ್ಮಾಗೆ ಹೇಳ್ತಾರೆ, ಅವಳನ್ನೇನು ಸಾಮಾನ್ಯ ಸ್ತ್ರೀ ಅಂತ ತಿಳ್ಕೊಂಡಿದೀಯಾ, ಅವಳು ನನ್ನ ಶಕ್ತಿಯವಳು, ಸಾಕ್ಷಾತ್ ಸರಸ್ವತಿ. ಈ ಜಗತ್ತಿನ ಜನರು ಅವಳನ್ನು ಅಪವಿತ್ರ ದೃಷ್ಟಿಯಿಂದ ನೋಡಿ ಅಧೋಗತಿಗೆ ಇಳಿಬಾರದು ಅಂತ ತನ್ನ ದೈವೀ ಸೌಂದರ್ಯವನ್ನು ಮರೆಮಾಚಿಕೊಂಡು ಬಂದಿದ್ದಾಳೆ ಈ ಸಲ ಅಂತ. ಇದಷ್ಟೇ ಅಲ್ಲದೆ ಇನ್ನೂ ಅನೇಕ ಸಲ ಶ್ರೀರಾಮಕೃಷ್ಣರು ಶ್ರೀಮಾತೆಯವರ ದೈವತ್ವವನ್ನು ಪ್ರಕಾಶಪಡಿಸಿದ್ದಾರೆ, ಸ್ವತಃ ಸ್ಪಷ್ಟಪಡಿಸಿದ್ದಾರೆ. ಶ್ರೀರಾಮಕೃಷ್ಣರ ಅನೇಕ ಸನ್ಯಾಸಿ ಶಿಷ್ಯರ ಜೊತೆ ಜೊತೆಗೆಯೇ ಶ್ರೀರಾಮಕೃಷ್ಣರ ಆಪ್ತ ಗೃಹಿಭಕ್ತರಾದಂತಹ ಗಿರೀಶ್ ಚಂದ್ರ ಘೋಷ್, ಬಲರಾಮ್ ಬೋಸ್, ಮಾಸ್ಟರ್ ಮಹಾಶಯ, ನಾಗಮಹಾಶಯ ಇವರೆಲ್ಲರೂ ಶ್ರೀಮಾತೆಯವರ ವಿಶೇಷವಾದಂತಹ ಮಾತೃಕೃಪೆಗೆ ಪಾತ್ರರಾದಂಥವರು. ಈ ಎಲ್ಲ ಭಕ್ತರದು ಒಂದು ವರ್ಗವಾದರೆ, ಇವರೆಲ್ಲ ಒಂದು ವರ್ಗದ ಒಂದು ಶ್ರೇಣಿಯ ಭಕ್ತರಾದರೆ, ಒಂದು ಶ್ರೇಣಿಯ ಜನರಾದರೆ, ಶ್ರೀಮಾತೆಯವರು ಇನ್ನೊಂದು ವರ್ಗದ ಜನರಿಂದ ಸುತ್ತುವರಿಯಲ್ಪಟ್ಟಿದ್ದರು. ಅದು ಅವರ ಬಂಧುವರ್ಗ, ಅವರ ತಮ್ಮ, ತಮ್ಮನ ಹೆಂಡತಿ, ಮಕ್ಕಳು ಇವರೆಲ್ಲರಿಂದ ಸುತ್ತುವರಿಯಲ್ಪಟ್ಟಿದ್ದರು. ತಮ್ಮೆಲ್ಲ ಬಂಧುಗಳ ಅನುಚಿತ ವರ್ತನೆಯನ್ನು ತಡೆದುಕೊಂಡು ಅವರಿಗೆಲ್ಲ ತೋರಿದ ಶ್ರೀಮಾತೆಯವರು, ಅವರಿಗೆಲ್ಲ ತೋರಿದ ಅವ್ಯಾಜ ಪ್ರೇಮವಿದೆಯಲ್ಲ, ಅದು ಮಾತೃಭಾವದ ಪೂರ್ಣ ರೂಪ ಅಂತ ಸ್ವಾಮಿ ತಪಸ್ಯಾನಂದಜಿ ಬರೀತಾರೆ. ಈ ಮಾತುಗಳು ಸೆಲ್ಫ್ ಎಕ್ಸ್ಪ್ಲೇನೇಟರಿ ಮಾತುಗಳು, ಇದಕ್ಕೆ ಯಾವ ವಿವರಣೆಯನ್ನು ನಾವು ಕೊಡಬೇಕಾಗಿಲ್ಲ. ನಮಗೆ ಪ್ರೀತಿ ತೋರುವವರಿಗೆ, ನಮಗೆ ಗೌರವ ತೋರುವವರಿಗೆ ನಾವು ವಾಪಸ್ಸು ಪ್ರೀತಿ ಗೌರವ ತೋರುವುದು ಯಾವುದೇ ದೊಡ್ಡ ವಿಷಯ ಅಲ್ಲ, ಅದು ಮಾನವ ಸಹಜ ವಿಷಯವಾಗಿಬಿಡ್ತದೆ. ತಮ್ಮ ಜೊತೆಗೆ ಅನುಚಿತ ವರ್ತನೆಯನ್ನು ಮಾಡುವವರನ್ನು ಕೂಡ ಪ್ರೇಮದಿಂದಲೇ, ವಾತ್ಸಲ್ಯದಿಂದಲೇ ನೋಡಿಕೊಂಡಂಥವರು ಶ್ರೀಮಾತೆ ಶಾರದಾದೇವಿಯವರು. ನಾನೊಬ್ಬಳು ವೈದ್ಯ ಆಗಿರೋದರಿಂದ ವೈದ್ಯರ ದೃಷ್ಟಿಯಲ್ಲೇ ಎಲ್ಲವನ್ನೂ ಅಬ್ಸರ್ವ್ ಮಾಡುವಂಥ ಸ್ವಭಾವ ಇರುತ್ತೆ ನಮ್ಮದು. ಶ್ರೀಮಾತೆಯವರ ಜೀವನವನ್ನು ನೋಡಿದಾಗ ಅವರು ಕೂಡ ಯಾವುದೇ ವೈದ್ಯಗೆ ಕಡಿಮೆ ಇಲ್ಲ ಅಂತ ಅನ್ಸತ್ತೆ. ಎಲ್ಲ ರೀತಿಯ ವೈದ್ಯಕೀಯ ರಂಗದಲ್ಲಿಯೂ ಶ್ರೀಮಾತೆಯವರು ಶ್ರೇಷ್ಠರೇ ಅಂತ ಹೇಳಬಹುದು. ಸೈಕಾಲಜಿಯಿಂದ ಹಿಡ್ಕೊಂಡು, ಮಾನಸಿಕ ಆರೋಗ್ಯದಿಂದ ಹಿಡ್ಕೊಂಡು ಪ್ರತಿಯೊಂದರಲ್ಲಿಯೂ ಶ್ರೀಮಾತೆಯವರು ಖಂಡಿತವಾಗಿಯೂ ಒಂದು ವೈದ್ಯ ರೂಪದಲ್ಲಿದ್ದರು. ಭವರೋಗ ವೈದ್ಯ ಅಂತೂ ಖಂಡಿತವಾಗಲೂ ನಿಜ ಶ್ರೀಮಾತೆಯವರು. ಒಂದು ಸಲ ವರದ ಬ್ರಹ್ಮಚಾರಿಗಳು ಸಿಂಹವಾಹಿನಿ ದೇವಸ್ಥಾನದಲ್ಲಿ ಶ್ರೀಮಾತೆಯವರಿಗೋಸ್ಕರ ಕಾಯ್ತಾ ಇರ್ತಾರೆ. ಶ್ರೀಮಾತೆಯವರು ಅಲ್ಲಿ ಬರೋರಿರ್ತಾರೆ. ಎಷ್ಟು ಹೊತ್ತಾದರೂ ಸಮಯ ಮೀರಿದ್ರೂ ಶ್ರೀಮಾತೆಯವರು ಅಲ್ಲಿ ಬರಲಿಲ್ಲ, ಆದ್ದರಿಂದ ವರದ ಬ್ರಹ್ಮಚಾರಿಗಳು ಶ್ರೀಮಾತೆಯವರನ್ನು ಹುಡುಕಿಕೊಂಡು ಬರ್ತಾರೆ. ನೋಡಿದ್ರೆ ಹತ್ತಿರದಲ್ಲೇ ಇದ್ದಂತಹ ಒಂದು ಮನೆಯಲ್ಲಿ ಒಬ್ಬ ವಿಧವೆ ಅನಾರೋಗ್ಯಕ್ಕೀಡಾಗಿರ್ತಾರೆ. ಅವರ ಕಿವಿಯ ತುಂಬ ಇನ್ಫೆಕ್ಷನ್ ಆಗಿ ಹುಳುಗಳಾಗೋಗಿರುತ್ತೆ ಕಿವಿಯಲ್ಲೆಲ್ಲ. ಆ ಹುಳುಗಳು ಮತ್ತು ಆ ಇನ್ಫೆಕ್ಷನಿಂದ ಎಷ್ಟು ದುರ್ಗಂಧ ತುಂಬಿರುತ್ತೆ ಅಂದರೆ ಆ ಮನೆಯಲ್ಲಿ ಯಾರೂ ಹೋಗೋದಕ್ಕೆ ಸಾಧ್ಯ ಇಲ್ಲ, ಎಂಟರ್ ಆಗೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ದುರ್ಗಂಧ. ಈ ಇನ್ಫೆಕ್ಷನ್ಗಳಲ್ಲೆಲ್ಲ ಇಯರ್ ಇನ್ಫೆಕ್ಷನ್ ಏನಿದೆ ತುಂಬ ದುರ್ಗಂಧ ಉಳ್ಳದು, ಆನ್ಏರೋಬಿಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ನಾವು. ಆ ವಿಧವೆಯ ಕಿವಿಯಲ್ಲಿ ಹುಳುಗಳಾಗಿಬಿಟ್ಟಿದೆ. ಶ್ರೀಮಾತೆಯವರು ಅವಳ ತಲೆಯನ್ನು ತೊಡೆ ಮೇಲಿಟ್ಕೊಂಡು ಆ ಹುಳುಗಳನ್ನು ತೆಗಿತಾ ಇದ್ದಾರೆ. ವರದ ಬ್ರಹ್ಮಚಾರಿಗಳದನ್ನು ನೋಡಿ ಆಶ್ಚರ್ಯಚಕಿತರಾಗ್ತಾರೆ. ಒಬ್ಬ ENT ವೈದ್ಯ ಮಾಡಬೇಕಾದಂಥ ಕೆಲಸ ಅದು. ವೈದ್ಯರು ಕೂಡ ಹಿಂದೆ ಮುಂದೆ ನೋಡುವಂಥ ಕೆಲಸ, ಮ್ಯಾಗಟ್ಸನ್ನೆಲ್ಲ ಹುಳುಗಳನ್ನು ಮ್ಯಾಗಟ್ಸನ್ನು ತೆಗೆಯೋದು ತುಂಬ ಸೂಕ್ಷ್ಮವಾದಂತಹ ವಿಚಾರ. ಇಂತಹ ಕೆಲಸವನ್ನು ಕೂಡ ಶ್ರೀಮಾತೆಯವರು ಯಾವುದೇ ಅಸಹ್ಯವಿಲ್ಲದೆ ಮಾಡ್ತಾಯಿದ್ರು. ಮುಂದೆ ಆ ಮಹಿಳೆಯನ್ನು ಕೋಯಲ್ ಪಾರಕ್ಕೆ ಕಳಿಸ್ಕೊಡ್ತಾರೆ. ಒಬ್ಬ ಸನ್ಯಾಸಿ ಅಲ್ಲಿ ಅವರು ಚಿಕಿತ್ಸೆಗೆ ಕೊಡುವಾಗ ಆ ಮಹಿಳೆ ದೇಹತ್ಯಾಗವನ್ನು ಮಾಡ್ತಾಳೆ. ಆಗ ನಿಟ್ಟುಸಿರು ಬಿಟ್ಟಂತಹ ಶ್ರೀಮಾತೆಯವರು, ಒಬ್ಬ ಸನ್ಯಾಸಿಯ ಕೈಯಲ್ಲಿ ಅವಳು ಪ್ರಾಣ ಬಿಟ್ಲಲ್ಲ, ಅವಳಿಗೆ ಖಂಡಿತವಾಗಿಯೂ ಮೋಕ್ಷವೇ ಇದೆ, ಈಗ ಸಮಾಧಾನ ಆಯಿತು ನನಗೆ ಅಂತ ಹೇಳ್ತಾರೆ. ತಮ್ಮ ಸುತ್ತಮುತ್ತಲಿನ ಜನ ಸಮಾಧಾನವಾಗಿರುವವರೆಗೂ ಶ್ರೀಮಾತೆಯವರಿಗೆ ಸಮಾಧಾನ ಇಲ್ಲ. ಮಕ್ಕಳು ಆರಾಮವಾಗಿದ್ದರೆ, ಮಕ್ಕಳು ನಲಿದಾಡ್ತಾ ಇದ್ದರೆ ಮಾತ್ರ ಅಲ್ವಾ ತಾಯಿಗೆ ಸಂತೋಷ. ಒಂದು ಸಲ ಜಯರಾಮ್ ಭಾಟಿ ಮಾತೃಮಂದಿರದಲ್ಲಿ ಊಟದ ಸಮಯ ಮೀರಿದ ಮೇಲೆ ಒಬ್ಬ ಭಕ್ತ ಬಂದಿರ್ತಾನೆ. ಇದು ಆಮೇಲೆ ಗೊತ್ತಾಗೋ ವಿಷಯ. ಅದಕ್ಕೆ ಮುಂಚೆ ರಾತ್ರಿ ಮಲಗೋ ಸಮಯ ಆಗಿದೆ, ಶ್ರೀಮಾತೆಯವರಿಗೆ ನಿದ್ದೆಯೇ ಬರ್ತಾಯಿಲ್ಲ. ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ, ಎಲ್ರದ್ದು ಊಟ ಆಯಿತಾ, ಎಲ್ರದ್ದು ಊಟ ಆಯಿತಾ ಅಂತ. ಅಷ್ಟೊತ್ತಿಗೆ ಹೊರಗಡೆ ಏನೋ ಸ್ವಲ್ಪ ಮಾತುಕತೆ ಕೇಳಿಸಿದ್ದರಿಂದ ಹೊರಗಡೆ ಬಂದು ನೋಡ್ತಾರೆ. ಏನು ನಡೆದಿರತ್ತೆ ಅಲ್ಲಿ ಅಂತಂದರೆ, ಒಬ್ಬ ಭಕ್ತ ಊಟದ ಸಮಯ ಮೀರಿ ಬಂದಿರ್ತಾನೆ ರಾತ್ರಿ ಹೊತ್ತು. ಎಲ್ಲರ ಊಟ ಆಗಿ ಕೆಲಸಗಳೆಲ್ಲ ಮುಗಿದಿದ್ದನ್ನು ನೋಡಿದ್ದರಿಂದ ತೊಂದರೆ ಕೊಡೋದು ಬೇಡ ಅಂತ ಪಕ್ಕದಲ್ಲಿಯೇ ಇರುವಂಥ ಅಂಗಡಿಗೆ ಹೋಗಿ ಪುರಿ ತಗೋತಾನೆ. ಪುರಿ ಕೇಳ್ತಾನೆ ಅಲ್ಲಿ ಹೋಗಿ, ತಿನ್ನೋದಕ್ಕೆ ಕಳೆ ಪುರಿ ಕೊಡಿ ಅಂತ. ಅಂಗಡಿಯ ಮಾಲೀಕ ಕೇಳ್ತಾನೆ, ಎಲ್ಲಿಂದ ಬರ್ತಾ ಇದೀಯ ನೀನು ಅಂತ. ಮಾತೃಮಂದಿರದಿಂದ ಬಂದೆ. ಆಶ್ಚರ್ಯ ಆಗುತ್ತೆ ಅವನಿಗೆ, ಮಾತೃಮಂದಿರದಿಂದ ಬಂದು ಇಲ್ಲಿ ಪುರಿ ಕೇಳ್ತಾ ಇದೀಯ ನೀನು. ಊಟ ಇಲ್ಲದೆ ಮಾತೃಮಂದಿರದಿಂದ ಯಾರೂ ವಾಪಸ್ ಬರೋದಿಲ್ಲ, ನೀನು ಹೋಗು, ಖಂಡಿತವಾಗಲೂ ಅಲ್ಲಿ ಕೇಳು, ನಿನಗೆ ಊಟ ಸಿಕ್ಕೇ ಸಿಗತ್ತೆ ಅಂತ. ಅವನು ವಾಪಸ್ ಬಂದು ಮಾತಾಡ್ತಾ ಇರುವಾಗ ಶ್ರೀಮಾತೆಯವರು ಎದ್ದು ಅವನನ್ನು ನೋಡಿದ್ದು. ಆಮೇಲೆ ಆ ಭಕ್ತನಿಗೆ ಊಟವಾಗಿ ಅವನು ತೃಪ್ತಿಯಾದ ನಂತರವೇ ಶ್ರೀಮಾತೆಯವರು ನಿದ್ದೆ ಮಾಡೋದಕ್ಕೆ ಸಾಧ್ಯವಾಗಿರೋದು. ಕೇವಲ ಜಗಜ್ಜನನಿ, ಬಾಯಿಮಾತಿನ ತಾಯಿಯಲ್ಲ ಶ್ರೀಮಾತೆಯವರು. ಎಷ್ಟೋ ಜನ ಭಕ್ತರು ಕೇಳ್ತಾ ಇರ್ತಾರೆ, ನೀವು ನನ್ನ ನಿಜವಾದ ತಾಯಿಯ, ನನ್ನ ಹೆತ್ತ ತಾಯಿಯ ಅಂದಾಗ ಶ್ರೀಮಾತೆಯವರು ಹೌದು, ಯಾವುದೇ ಅನುಮಾನಕ್ಕೆಡೆ ಇಲ್ಲದಂತೆ ಹೇಳ್ತಾ ಇರ್ತಾರೆ, ಹೌದು ನಾನು ನಿನ್ನ ಹೆತ್ತ ತಾಯಿ, ನಿನ್ನ ಸ್ವಂತ ತಾಯಿ ನಾನು ಅಂತ. ಇಂತಹ ಅವ್ಯಾಜ ಪ್ರೇಮ ಶ್ರೀಮಾತೆಯವರದು. ಶ್ರೀಮಾತೆಯವರ ವಾತ್ಸಲ್ಯ ಪ್ರೇಮದ ಬಗ್ಗೆ ಎಷ್ಟು ಮಾತನಾಡಿದರೂ ಅಷ್ಟು ಕಡಿಮೆಯೇ. ಇನ್ನೊಂದು ಒಂದು ಎರಡು ಘಟನೆಗಳನ್ನು ಹಂಚ್ಕೋಬೇಕು ಅಂತ ನನಗೆ ಅನಿಸ್ತಾ ಇದೆ. ಒಂದು ದಿನ ಸ್ವಾಮಿ ಹರಿಪ್ರೇಮಾನಂದರು ಶ್ರೀಮಾತೆಯವರ ಪಾದಗಳಿಗೆ ಎಣ್ಣೆ ಹಚ್ಚಿ ತಿಕ್ತಾ ಇರ್ತಾರೆ. ಸುಕ್ಕುಗಟ್ಟಿದ ಚರ್ಮದ ಶ್ರೀಮಾತೆಯವರ ಪಾದಗಳನ್ನು ನೋಡಿ ಸ್ವಾಮಿ ಹರಿಪ್ರೇಮಾನಂದರು ಮನಸ್ಸಲ್ಲೇ ಅಂದ್ಕೊತಾ ಇರ್ತಾರೆ, ನಾನು ಕೇವಲ ಒಬ್ಬ ವೃದ್ಧೆಯ ಸೇವೆ ಮಾಡ್ತಾ ಇದ್ದೇನೆ, ನನ್ನ ಜೀವನ ವ್ಯರ್ಥವಾಗಲಿಲ್ವೇ ಅಂತ. ಈ ಭಾವನೆ ಮನಸ್ಸಿನಲ್ಲಿ ಅವರ ಮನಸ್ಸಿನಲ್ಲಿ ಬಂದಿದ್ದೇ ತಡ ನೋಡ್ತಾರೆ, ಶ್ರೀಮಾತೆಯವರ ಪಾದಗಳು ಚಿಕ್ಕ ವಯಸ್ಸಿನ ಹುಡುಗಿಯ ಪಾದಗಳಂತೆ ನೂಪುರ ಮುಂತಾದ ಎಲ್ಲ ಆಭರಣಗಳಿಂದ ಅಲಂಕೃತವಾಗಿದ್ದ ಪಾದಗಳನ್ನು ನೋಡ್ತಾ ಇದ್ದಾರೆ. ಆಶ್ಚರ್ಯವಾಗಿ ಹೋಯಿತು ಸ್ವಾಮೀಜಿಯವರಿಗೆ. ಪಾದಗಳಿಂದ ಹಾಗೆ ಮೇಲೆ ನೋಡ್ತಾರೆ ನೋಡ್ತಾರೆ, ಸಾಕ್ಷಾತ್ ಜಗದ್ಧಾತ್ರಿ, ವೃದ್ಧೆಯಾದ ಶ್ರೀಮಾತೆಯವರ ಜಾಗದಲ್ಲಿ ಸಾಕ್ಷಾತ್ ಜಗದ್ಧಾತ್ರಿಯನ್ನು ನೋಡಿ ಭಾವಪರವಶರಾಗಿ ಪ್ರಜ್ಞೆ ಕಳೆದುಕೊಂಡು ಬಿಡ್ತಾರೆ. ಅವರಿಗೆ ಪುನಃ ಎಚ್ಚರ ಬಂದಾಗ ಶ್ರೀಮಾತೆಯವರು ಅವರನ್ನು ಸಂತೈಸೋದನ್ನು ಕಾಣ್ತಾರೆ. ಗುರುವಾಗಿ ದೈವವಾಗಿ ಮೈದೋರಿದಂತಹ ಶ್ರೀಮಾತೆಯವರು ಜನನಿಯಾಗಿಯೂ ಸ್ವಾಮಿ ಹರಿಪ್ರೇಮಾನಂದರನ್ನು ಸಂತೈಸುವಂತಹ ಲೆವೆಲ್ಗೆ ಬಂದು ಅವರನ್ನು ಸಂತೈಸ್ತಾ ಇರ್ತಾರೆ. ಗುರುವಾಗಿ ತಮ್ಮ ದೈವವಾಗಿ ತಮ್ಮ ದೈವತ್ವವನ್ನು ತೋರಿ ಮತ್ತೆ ಜನನಿಯಾಗಿ ಮಕ್ಕಳನ್ನು ಸಂತೈಸುವಂತಹ ಸ್ವಭಾವ ಶ್ರೀಮಾತೆಯವರದು. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ, ವಜ್ರದಂತೆ ಕಠೋರ ಹಾಗೆ ಹೂವಿನಂತೆ ಮೃದು, ಇದು ಮಹಾತ್ಮರ ಸ್ವಭಾವ. ಯಾವಾಗಲೂ ವಾತ್ಸಲ್ಯ ಹಾಗೂ ಪ್ರೇಮದ ಸಾಗರವೇ ಆಗಿರುತ್ತಿದ್ದಂತಹ ಶ್ರೀಮಾತೆಯವರು ಸಂದರ್ಭ ಸಮಯಗಳು ಬಂದಾಗ ತಮ್ಮ ಶಕ್ತಿಯನ್ನು ತೋರಿಸೋದಕ್ಕೆ ಯಾವಾಗಲೂ ಹಿಂದೆಗಿತಿರಲಿಲ್ಲ ಅನ್ನುವಂಥ ಅನೇಕ ಸಂದರ್ಭಗಳನ್ನು ನಾವು ಶ್ರೀಮಾತೆಯವರ ಜೀವನದಲ್ಲಿ ನೋಡ್ತೇವೆ. ಜಯರಾಂಬಾಟಿಯಲ್ಲಿ ದುರ್ಗಾ ಪೂಜೆಯ ಒಂದು ಸಂದರ್ಭ, ಸಂಧಿ ಪೂಜೆಯ ಸಮಯದಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಶ್ರೀಮಾತೆಯವರ ಪಾದಪದ್ಮಗಳಿಗೆ ಪುಷ್ಪಾಂಜಲಿಯನ್ನು ಮಾಡಿ ಹೋಗ್ತಾ ಇದ್ದಾರೆ. ಎಲ್ಲರ ಪುಷ್ಪಾಂಜಲಿ ಆದಮೇಲೆ ಶ್ರೀಮಾತೆಯವರು ಬ್ರಹ್ಮಚಾರಿಯೊಬ್ಬರನ್ನು ಕರೀತಾರೆ. ಕರೆದು, ನೋಡು ಇನ್ನೊಂದಿಷ್ಟು ಹೂವನ್ನು ತೆಗೆದುಕೊಂಡು ಬಾ, ಶರತ್, ಖೋಖಾ, ಯೋಗಿನ್, ಗೋಲಾಪ್, ಯೋಗಿನ್ಮ ಇವರೆಲ್ಲರ ಹೆಸರಿನಲ್ಲಿ ನನಗೆ ಪುಷ್ಪಾಂಜಲಿಯನ್ನು ಮಾಡು, ಜೊತೆಗೆ ನನಗೆ ತಿಳಿದಿರುವ ಹಾಗೂ ತಿಳಿಯದಿರುವ ಎಲ್ಲ ಮಕ್ಕಳ ಪರವಾಗಿ ನನಗೆ ಪುಷ್ಪಾಂಜಲಿಯನ್ನು ಮಾಡು ಅಂತ ಶ್ರೀಮಾತೆಯವರೇ ಸ್ವತಃ ಹೇಳಿ ನಮ್ಮೆಲ್ಲರ ಹೆಸರಿನಿಂದ ಶ್ರೀಮಾತೆಯವರು ಪುಷ್ಪಾಂಜಲಿಯನ್ನು ಮಾಡಿಸ್ಕೊಂಡಾಗಿದೆ. ತಮ್ಮ ವಾತ್ಸಲ್ಯದ ಅಮೃತ ಧಾರೆಯನ್ನು ನಮ್ಮ ಬಳಿಗೆ ಸುರಿಸಿಯಾಗಿದೆ. ಅವರು ಸುರಿಸಿದಂತಹ ಮಾತೃಧಾರೆಯನ್ನು, ಕೃಪೆಯ ಧಾರೆಯನ್ನು ನಮ್ಮದಾಗಿ ಮಾಡಿಕೊಳ್ಳೋದಕ್ಕೋಸ್ಕರ ನಮ್ಮನ್ನು ನಾವು ಅರ್ಹರನ್ನಾಗಿ ಮಾಡ್ಕೋಬೇಕಾಗಿದೆ ಇವಾಗ ಅಷ್ಟೇ. ಶ್ರೀರಾಮಕೃಷ್ಣರು ಒಂದು ಮಾತನ್ನು ಹೇಳ್ತಾ ಇದ್ರು, ಕೃಪೆಯ ಗಾಳಿ ಯಾವಾಗಲೂ ಬೀಸ್ತಾ ಇರತ್ತೆ, ನಿನ್ನ ಹಡಗಿನ ಪಟವನ್ನು ನೀನು ಎತ್ತಿಕಟ್ಟಬೇಕು ಅಷ್ಟೇ ಅಂತ. ಮಹಾಮಾಯಿಯ ದಯೆ ಇಲ್ಲದೆ, ಕೃಪೆ ಇಲ್ಲದೆ ಸಾಧನೆ ಮುಂದುವರಿಯೋದಕ್ಕೆ ಸಾಧ್ಯವೇ ಇಲ್ಲ. ಶ್ರೀಮಾತೆಯವರ ಕೃಪೆಗೆ, ಅವರ ವಾತ್ಸಲ್ಯಕ್ಕೆ ನಮ್ಮನ್ನು ನಾವು ಅರ್ಹರನ್ನಾಗಿ ಮಾಡಿಕೊಳ್ಳೋದಕ್ಕೂ ಕೂಡ ಆ ಪ್ರಯತ್ನಕ್ಕೂ ಕೂಡ ಅವಳದೇ ಕೃಪೆ ಬೇಕು. ಶ್ರೀಮಾತೆ, ಠಾಕೂರರು, ಸ್ವಾಮೀಜಿ ತಮ್ಮೆಲ್ಲ ವಾತ್ಸಲ್ಯ ಶಕ್ತಿಗಳನ್ನು, ಪ್ರೇಮವನ್ನು ನಮ್ಮೆಡೆಗೆ ಹರಿಸಿ ನಮ್ಮನ್ನು ಪುನೀತರನ್ನಾಗಿ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಈ ಕೆಲವು ವಾಕ್ಪುಷ್ಪಗಳನ್ನು ದಿವ್ಯತ್ರಯರ ಚರಣಾರವಿಂದಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಈ ವಾಕ್ ವಿನಿಮಯದಲ್ಲಿ ಏನಾದರೂ ಲೋಪದೋಷಗಳು ಅಂತ ನಿಮ್ಗನ್ಸಿದ್ರೆ ದಯವಿಟ್ಟು ಕ್ಷಮಿಸಿ. ನನಗೆ ಈ ಒಂದು ಸುಸಂದರ್ಭವನ್ನು, ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಮಾತಾಜಿಯವರಿಗೆ ಧನ್ಯವಾದಗಳು. ತಮಗೆಲ್ಲ ಧನ್ಯವಾದಗಳು. ನಮಸ್ಕಾರ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹು. ನಮಸ್ಕಾರ.